ಎಲ್ಲರಿಗೂ ಸ್ವಾಗತ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಾನಸ 89.6 FM. ಕನಸುಗಳ ದಿಟ್ಟ ಹೆಜ್ಜೆ, ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ. ಆತ್ಮೀಯ ಕೇಳುಗರೆ, ರೇಡಿಯೋ ಮಾನಸ 89.6 FM ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರೇಡಿಯೋ ಮಾನಸ 89.6 FM ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಮೈಸೂರು ವಿಶ್ವವಿದ್ಯಾನಿಲಯದ ರೇಷ್ಮೆ ಕೃಷಿ ವಿಜ್ಞಾನ ಅಧ್ಯಯನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಎಸ್ ಉಮಾಕಾಂತ್ ರವರು ನಮ್ಮ ಜೊತೆ ಹಿಪ್ಪು ನೇರಳೆಯ ಬಗ್ಗೆ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಡಾಕ್ಟರ್ ಆರ್ ಎಸ್ ಉಮಾಕಾಂತ್ ರವರ ಕಿರುಪರಿಚಯ ನಮ್ಮ ಎಲ್ಲ ರೇಡಿಯೋ ಮಾನಸ ಕೇಳುಗರಿಗಾಗಿ. ಇವರು ಬಯೋಕೆಮಿಕಲ್ ಜೆನೆಟಿಕ್ಸ್ ಎಂಬ ವಿಷಯದಲ್ಲಿ ಪ್ರಾವೀಣ್ಯತೆ ಹೊಂದಿದ್ದು, ಕಳೆದ 27 ವರ್ಷಗಳಿಂದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ರೇಷ್ಮೆ ಕೃಷಿ ವಿಜ್ಞಾನ ಅಧ್ಯಯನ ವಿಭಾಗದಲ್ಲಿ ಬೋಧನೆ ಮಾಡುತ್ತಿರುವ ಇವರು ಒಬ್ಬ ಸಂಶೋಧನಾ ಸಹಾಯಕರಿಗೆ ಪಿಎಚ್ಡಿ ಪದವಿಯನ್ನು ನೀಡಿದ್ದು, ಮತ್ತೋರ್ವ ಸಂಶೋಧನಾ ಸಹಾಯಕರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಹಲವು ಪ್ರಾಜೆಕ್ಟ್ಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಅವುಗಳಲ್ಲಿ ಇಂಡಿವಿಜುವಲ್ ಎಕ್ಸಲೆನ್ಸ್ ಅವಾರ್ಡ್ ಫಾರ್ ಬೆಸ್ಟ್ ರಿಸರ್ಚ್ 2021, ಗ್ಲೋಬಲ್ ಫ್ಯಾಕಲ್ಟಿ ಅವಾರ್ಡ್ 2021, ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಅವಾರ್ಡ್, ಇಂಟರ್ನ್ಯಾಷನಲ್ ಬೆಸ್ಟ್ ರಿಸರ್ಚರ್ ಅವಾರ್ಡ್ ಕೆಲವು. ಇವರು ಹಲವಾರು ಭಾಷೆಗಳನ್ನು ಬಲ್ಲವರಾಗಿದ್ದಾರೆ. ಅವುಗಳಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಮರಾಠಿ, ತೆಲುಗು, ತಮಿಳ್ ಮತ್ತು ಮಾರವಾರಿ ಮುಖ್ಯವಾದವು. ಇವರು ಇಂದು ನಮ್ಮ ರೇಡಿಯೋ ಮಾನಸ 89.6 FM ಕಾರ್ಯಕ್ರಮದ ಅತಿಥಿಗಳಾಗಿರುತ್ತಾರೆ. ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.
ರೇಡಿಯೋ ಮಾನಸದ ಕೇಳುಗರಿಗೆ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯ ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಆರ್ ಎಸ್ ಉಮಾಕಾಂತ್, ಸಹ ಪ್ರಾಧ್ಯಾಪಕರು, ರೇಷ್ಮೆ ಕೃಷಿ ಅಧ್ಯಯನ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನೋಡಲ್ ಅಧಿಕಾರಿಯಾಗಿ ಡಿಜಿಲಾಕರ್ ವಿಭಾಗಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇವತ್ತು ಹಿಪ್ಪನೇರಳೆ ಬೇಸಾಯ ಹಾಗೂ ಆರೋಗ್ಯ ಪ್ರಯೋಜನಗಳ ಬಗ್ಗೆ ನನ್ನ ಒಂದು ಕೆಲವು ಮಾತುಗಳನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಿಪ್ಪನೇರಳೆ ಅನ್ನೋದು ಆಂಗ್ಲ ಭಾಷೆಯಲ್ಲಿ ನಮಗೆಲ್ಲ ಗೊತ್ತಿರೋಂಗೆ ಮಲ್ಬರಿ ಅಂತ ಕರಿತೀವಿ. ಈ ಪದ ಲ್ಯಾಟಿನ್ ಪದವಾದ ಮೋರಸ್ ಎಂಬ ಪದದಿಂದ ಬಂದಿದೆ. ರೇಷ್ಮೆ ಹುಳುಗಳು ಸಾಕಲಿಕ್ಕೆ ಹಿಪ್ಪನೇರಳೆಗಳ ಎಲೆಗಳ ಕೃಷಿಯನ್ನು ನಾವೇನು ಅಂತ ಕರಿತೀವಿ ಅಂದರೆ ಮೋರಿಕಲ್ಚರ್ ಅಂತ ಕರಿತೀವಿ. ಹಿಪ್ಪನೇರಳೆಯನ್ನು ಉಷ್ಣವಲಯದ ಪ್ರದೇಶಗಳಲ್ಲಿ ಪೊದೆಯಾಗಿ ಅಂದರೆ ಸಣ್ಣ ಗಿಡಗಳಾಗಿ ಹಾಗೂ ಜಪಾನ್ನಂತಹ ಶೀತೋಷ್ಣ ಅಥವಾ ಶೀತ ಪ್ರದೇಶಗಳಲ್ಲಿ ಮರಗಳಾಗಿ ಬೆಳೆಯಲಾಗುತ್ತದೆ. ಈಗಲೂ ಕೂಡ ನಾವು ಹಿಮಾಲಯಕ್ಕೆ ಹೋದರೆ ಅದು ದೊಡ್ಡ ದೊಡ್ಡ ಮರಗಳಾಗಿ ನಾವು ನೋಡ್ಬೋದು. ಇದು ಮೋರಸಿ ಕುಟುಂಬ ಹಾಗೂ ಮೋರಸ್ ಕುಲಕ್ಕೆ ಸೇರಿದೆ. ಸುಮಾರು 68 ಜಾತಿಯ ಮೋರಸ್ ಪ್ರಭೇದಗಳಿವೆ ಎಂದು ಅಂದಾಜಿಸಲಾಗಿದೆ. ಅವುಗಳಲ್ಲಿ ಹೆಚ್ಚಿನವು ಏಷ್ಯಾದಲ್ಲೇ ನಾವು ಇದನ್ನು ನೋಡ್ಬೋದು ಹಾಗೂ ಚೀನಾದಲ್ಲಿ ಸುಮಾರು 1000 ಹೆಚ್ಚು ಪ್ರಭೇದಗಳು ಅದನ್ನು ಇನ್ನೂ ಕೃಷಿಯಾಗಿ ಮಾಡ್ತಾ ಇದ್ದಾರೆ. ಅತ್ಯಂತ ಸಾಮಾನ್ಯ ಅಂದರೆ ಮೋರಸ್ ಆಲ್ಬಾ, ಅದನ್ನು ಬಿಳಿ ಹಿಪ್ಪನೇರಳೆ ಅಂತ ಕರಿತೀವಿ. ಮೋರಸ್ ನೈಗ್ರ ಕಪ್ಪು ಹಿಪ್ಪನೇರಳೆ ಹಾಗೂ ಮೋರಸ್ ರುಬ್ರ ಕೆಂಪು ಹಿಪ್ಪನೇರಳೆ ಎಂದು ಎಲ್ಲರೂ ಕರೀತಾರೆ. ಹಿಪ್ಪನೇರಳೆ ಬೇಸಾಯವು ರೇಷ್ಮೆ ಕೃಷಿಯ ಒಂದು ಭಾಗವಾಗಿದೆ. ಇದು ರೇಷ್ಮೆ ಹುಳುಗಳ ಸಾಕಾಣಿಕೆ ಅಷ್ಟೇ ಅಲ್ಲ, ರೇಷ್ಮೆ ನೂಲು ಬಿಚ್ಚೋಲಿಕ್ಕೆ ಅಂದರೆ ರೀಲಿಂಗ್ ಅಂತ ನಾವೇನು ಕರಿತೀವಿ ಅದಕ್ಕೆ, ಹಾಗೂ ರೇಷ್ಮೆ ಗೂಡು ಕಕೂನ್ ಮತ್ತು ರೇಷ್ಮೆ ಉತ್ಪಾದನೆ ವೆಚ್ಚವನ್ನು ನಿರ್ವಹಿಸಲು ಹಿಪ್ಪನೇರಳೆ ಕೃಷಿಯು ತುಂಬ ಮಹತ್ವದ ಒಂದು ಪಾತ್ರವನ್ನು ನಿರ್ವಹಿಸುತ್ತೆ. ಏಕೆಂದರೆ ರೇಷ್ಮೆಗೂಡು ತಯಾರಿಕಾ ವೆಚ್ಚದ ಸುಮಾರು 60%-70% ವೆಚ್ಚ ಹಿಪ್ಪನೇರಳೆ ಬೇಸಾಯಕ್ಕೆ ವೆಚ್ಚವಾಗ್ತದೆ. ಅದರಿಂದ ಹಿಪ್ಪನೇರಳೆ ಎಲೆಗಳನ್ನು ರೇಷ್ಮೆ ಹುಳು ಬಾಂಬಿಕ್ಸ್ ಮೋರಿ, ಅದರ ಒಂದು ಸೈಂಟಿಫಿಕ್ ನೇಮು, ಮುಖ್ಯ ಆಹಾರ ಆಗಿದೆ. ಹಿಪ್ಪನೇರಳೆ ಎಲೆಯಲ್ಲಿರುವ ಪ್ರೋಟೀನ್ ಅಂಶವು ರೇಷ್ಮೆ ಹುಳುಗಳಿಗೆ ರೇಷ್ಮೆ ನೂಲು ಅಥವಾ ದಾರ ಉತ್ಪಾದನೆ ಮಾಡಲು ಅತಿಯವಾದ ಅವಶ್ಯಕತೆ ಇದೆ. ಅವುಗಳೆಂದರೆ ಅದರಲ್ಲಿ ಎರಡು ಪ್ರೋಟೀನ್ ಇರುತ್ತೆ, ಫೈಬ್ರಾಯಿನ್ ಮತ್ತು ಸರಿಸಿನ್. ಹಾಗೂ ಅದರ ಎಲೆಗಳಲ್ಲಿ ಮೋರಿನ್ ಎಂಬ ರಾಸಾಯನಿಕ ಇದ್ದು ಅದೇ ರೇಷ್ಮೆ ಹುಳುಗಳಿಗೆ ಸೇವನೆ ಮಾಡಲಿಕ್ಕೆ ಆಕರ್ಷಿಸುತ್ತೆ. ಹಾಗೂ ಅದರ ಮೂಲಭೂತ ಆಹಾರ ಕೂಡ ಹಿಪ್ಪನೇರಳೆ ಎಲೆಗಳಾಗಿದೆ. ಸುಮಾರು 1 ಹೆಕ್ಟೇರ್ ಫಲವತ್ತಾದ ಭೂಮಿಯಲ್ಲಿ 1 ವರ್ಷ ಅಥವಾ 12 ತಿಂಗಳ ಅವಧಿಯಲ್ಲಿ ಸುಮಾರು 15-40 ಟನ್ ಹಿಪ್ಪನೇರಳೆ ಎಲೆಗಳನ್ನು ಉತ್ಪಾದಿಸಬಹುದು. ಕೊಟ್ಟಿಗೆ ಗೊಬ್ಬರ ಹಾಗೂ ರಸಗೊಬ್ಬರ ನಾವು ತೋಟಕ್ಕೆ ಬಳಸಿದ್ರೆ, ಸೂಕ್ತವಾಗಿ ಅದಕ್ಕೆ ನೀರಾವರಿ ಹರಿಸಿದರೆ, ಅಂದರೆ ನೀರು ಕೊಟ್ಟರೆ, ತೀವ್ರವಾದ ಹಾಗೂ ಅವಶ್ಯಕವಾದ ಕಾರ್ಯಾಚರಣೆ ಅಂದರೆ ಅದರಲ್ಲಿ ನಾವು ಕಳೆಗಳು ಇಲ್ಲದೆ ಇರಂಗೆ ನೋಡಿಕೊಂಡಾಗ ಹಿಪ್ಪನೇರಳೆ ಉತ್ಪಾದನೆಯ ಹೆಚ್ಚಳ ಮತ್ತು ಉತ್ಪಾದನಾ ವೆಚ್ಚವನ್ನು ಕೂಡ ಮಾಡಬಹುದು. ಸುಮಾರು 200ಕ್ಕಿಂತ ಹೆಚ್ಚು ಹಿಪ್ಪನೇರಳೆ ಪ್ರಭೇದಗಳು ವಿಕಸನಗೊಳಿಸಲು ಹಿಪ್ಪನೇರಳೆ ತಳಿಗಳ ಕುರಿತು ನಡೆಸಲಾದ ಸಂಶೋಧನೆಗಳು ತುಂಬ ಸಹಕಾರಿಯಾಗಿದೆ. ರೇಷ್ಮೆ ಕೃಷಿ ಕೈಗಾರಿಕೆಗಳ ಬಗ್ಗೆ ಜಾಗತಿಕ ಸಮೀಕ್ಷೆಯಲ್ಲಿ ಹಿಪ್ಪನೇರಳೆ ಕೃಷಿ ಬೇಸಾಯ ಸುಮಾರು 29 ದೇಶಗಳಲ್ಲಿ ನಾವು ಗಿಡಗಳಾಗಿ ಬೆಳೆಸೋದನ್ನು ನೋಡಬಹುದು. ರೇಷ್ಮೆ ಹುಳು ಸಾಕಾಣಿಕೆಗೆ ಮಾತ್ರವಲ್ಲದೆ ಹಿಪ್ಪನೇರಳೆ ಬೇರೆ ಉಪಯೋಗಗಳು ಬಳಸಲಾಗುತ್ತದೆ. ಕೆಲವು ದೇಶಗಳಲ್ಲಿ ಹಿಪ್ಪನೇರಳೆ ಗಿಡಗಳನ್ನು ಅದರಲ್ಲಿ ಬೆಳೆಯುವ ಹಣ್ಣುಗಳು ಅಂದರೆ ಬೆರ್ರಿ ಅಂತ ಏನು ಕರಿತೀವಿ, ಅದಕ್ಕೋಸ್ಕರ ಮಾತ್ರ ಬೆಳೆಸ್ತಾರೆ. ಈ ಬೆರ್ರಿ ಅನ್ನೋ ಹಣ್ಣು ತುಂಬ ರುಚಿಯಾಗಿರುತ್ತೆ, ಜೇನುತುಪ್ಪದಷ್ಟು ಸಿಹಿಯಾಗಿರುತ್ತೆ. ಹಿಪ್ಪನೇರಳೆ ಹಣ್ಣುಗಳ ಸಿಹಿಯಾದ ಸಿರಪ್ಪನ್ನು ಐಸ್ ಕ್ರೀಮು, ಜಾಮು, ಜೆಲ್ಲಿ ಹಾಗೂ ಪಾನೀಯಗಳಲ್ಲಿ ಬಳಸಲಾಗ್ತಾ ಇದೆ. ಹಿಪ್ಪನೇರಳೆ ಗಿಡಗಳು ಅನೇಕ ಔಷಧೀಯ ಮೌಲ್ಯಗಳನ್ನು ಹೊಂದಿದ್ದು ಹಿಪ್ಪನೇರಳೆ ಹಣ್ಣುಗಳಲ್ಲಿ ಆ್ಯಂಥೋಸಯಾನಿನ್ ಸಮೃದ್ಧವಾಗಿದೆ. ಈ ಆ್ಯಂಥೋಸಯಾನಿನ್ ಏನಕ್ಕಪ್ಪ ನಮಗೆ ತುಂಬ ಮುಖ್ಯ ಅಂದರೆ, ಇದು ಕ್ಯಾನ್ಸರ್ ತಡೆಗಟ್ಟುವಲ್ಲಿ ತುಂಬ ಸಹಕಾರಿ ಹಾಗೂ ಪ್ರಯೋಜನಕಾರಿಯಾಗಿದೆ. ಹಣ್ಣು ಅಥವಾ ಅದರ ಪಾನೀಯ ಸೇವಿಸಿದರೆ ಆರೋಗ್ಯ ವೃದ್ಧಿಸುತ್ತೆ ಹಾಗೂ ಹೆಚ್ಚು ಅನುಕೂಲಕರವಾದ ಪರಿಣಾಮವನ್ನು ಬೀರುತ್ತದೆ. ಹಿಪ್ಪನೇರಳೆ ಗಿಡಗಳಿಂದ ನಾವು ವರ್ಣರಂಜಿತ ವರ್ಣದ್ರವ್ಯಗಳು ಹಾಗೂ ಬಣ್ಣಗಳ ತಯಾರಿಕೆಯನ್ನು ಬಳಸಲಾಗುತ್ತದೆ. ಬಟ್ಟೆಗಳ ಮೇಲೆ ವಿವಿಧ ವರ್ಣರಂಜಿತ ಕಲಾವಿನ್ಯಾಸ ತಯಾರಿಕೆಯಲ್ಲಿ ಕೂಡ ಹಿಪ್ಪನೇರಳೆನ ಬಳಸಲಾಗುತ್ತದೆ. ಹಿಪ್ಪನೇರಳೆಯು ಹಸಿರು ಚಹಾಕ್ಕಿಂತ, ಅಂದರೆ ಗ್ರೀನ್ ಟೀ ಅಂತ ನಾವೇನು ಹೇಳ್ತೀವಿ, ಅದಕ್ಕಿಂತ 6 ಪಟ್ಟು ಹಾಗೂ ಪಾಲಕ್ ಸೊಪ್ಪು ಅದಕ್ಕಿಂತ 25 ಪಟ್ಟು ಹೆಚ್ಚು ಕ್ಯಾಲ್ಶಿಯಂ ಇದೆ. ಹಿಪ್ಪನೇರಳೆ ಎಲೆಗಳಲ್ಲಿ ಸಾಮಾನ್ಯ ಅಂಶದ ಉತ್ಕರ್ಷಣ ನಿರೋಧಕಗಳು ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಅಧಿಕವಾಗಿದೆ ಮತ್ತು ಚಯಾಪಚಯ ಅಂದರೆ ಡೈಜೆಷನ್ ಹೆಚ್ಚಿಸಲಿಕ್ಕೆ, ಕೊಬ್ಬು ನಿಯಂತ್ರಿಸಲಿಕ್ಕೆ ಇದು ತುಂಬ ಸಹಕಾರಿ ಹಾಗೂ ಪರಿಣಾಮಕಾರಿಯಾಗಿದೆ. ರೇಷ್ಮೆ ಹುಳುಗಳಿಗೆ ಹಿಪ್ಪನೇರಳೆ ಮುಖ್ಯವಾದ ಆಹಾರ ಹಾಗೂ ರೇಷ್ಮೆ ಕೃಷಿಯು ಮುಖ್ಯವಾಗಿ ಹಿಪ್ಪನೇರಳೆ ಕೃಷಿ ಮತ್ತು ಬೇಸಾಯವನ್ನು ಆಧರಿಸಿದೆ. ಈ ನಮಗೆ ಗೊತ್ತಿರೋ ಹಾಗೆ ರೇಷ್ಮೆ ನೂಲು ರೇಷ್ಮೆ ಬಟ್ಟೆಯ ನೇಯ್ಗೆ ಮಾಡಿ ನಾವು ಅದನ್ನು ಬಳಸ್ತೀವಿ. ಆದಾಗ್ಯೂ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಇವರು ಸಾಕಷ್ಟು ವಿಶ್ಲೇಷಣೆ ಆಧಾರದ ಮೇಲೆ ಅದರಲ್ಲಿ ಏನೇನು ರಾಸಾಯನಿಕ ಅಂಶಗಳಿದೆ ಅಂತ ಹೇಳಿದ್ದಾರೆ. ಅದರಲ್ಲಿ ತೇವಾಂಶ ಅಂದರೆ ಮಾಯಿಶ್ಚರ್ ಸುಮಾರು 65-70%, ಪ್ರೋಟೀನ್ 19-25%, ಖನಿಜಗಳು ಸುಮಾರು 10-15%, ಸಕ್ಕರೆ ಅಂಶ ಅಂದರೆ ಶುಗರ್ ಸುಮಾರು 10-15% ಇದೆ. ಹಿಪ್ಪನೇರಳೆನ ಯಾವ ರೀತಿ ನಾವು ಕೃಷಿ ಪದ್ಧತಿಯಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂದರೆ, ಹಿಪ್ಪನೇರಳೆ ಕೃಷಿಯಲ್ಲಿ ಗಿಡಗಳಿಗೆ ಬೆಳವಣಿಗೆ, ಮಣ್ಣು ಮತ್ತು ಹವಾಮಾನ ಅಂಶ ತುಂಬ ಮುಖ್ಯವಾಗಿದ್ದು, ಹಿಪ್ಪನೇರಳೆ ಕೃಷಿಯನ್ನು ವ್ಯಾಪಕ ಹಾಗೂ ವಿವಿಧ ರೀತಿಯ ಮತ್ತು ಶ್ರೇಣಿಯ ಮಣ್ಣಿನಲ್ಲಿ ಬೆಳೆಸ್ಬೋದು. ಆದರೆ ಇಲ್ಲಿ ಜೇಡಿ ಮಣ್ಣಿಗಿಂತ ಕೆಂಪು ಲೋಮ್ ಮಣ್ಣಿನಲ್ಲಿ ಅಂದರೆ ರೆಡ್ ಲೋಮ್ ಅಂತ ಏನು ಹೇಳ್ತೀವಿ, ತುಂಬ ಒಳ್ಳೆಯ ಉತ್ತಮ ಬೆಳವಣಿಗೆಯನ್ನು ಕಾಣಬಹುದು. ಹಿಪ್ಪನೇರಳೆ ಸಸಿಯು ಮಣ್ಣಿನಲ್ಲಿ ಸ್ವಲ್ಪ ಆಮ್ಲೀಯ ಪರಿಸ್ಥಿತಿ ಅಂದರೆ ಆಸಿಡಿಟಿನ ಸಹಿಸ್ಕೊಳ್ಬೋದು. ಸುಮಾರು pH 5 ಕಡಿಮೆ ಅಥವಾ ಇರುವ ಆಮ್ಲೀಯ ಮಣ್ಣುಗಳಲ್ಲಿ ಡೋಲಮೈಟ್ ಅಥವಾ ಸುಣ್ಣ ಬೆರೆಸುವ ಮೂಲಕ ಅಗತ್ಯಕ್ಕೆ ತಕ್ಕಂತೆ pHನ ಸರಿಪಡಿಸ್ಕೊಂಡು ನಾವು ಕ್ಷಾರೀಯ ಮಣ್ಣಾಗಿದ್ದರೆ ಮಣ್ಣಿನ ಕ್ಷಾರ್ಯತೆಯ ಸರಿಪಡಿಸಲು ಜಿಪ್ಸಮನ್ನು ಬಳಸಿ ನಾವು ಅದನ್ನು pH ನ್ಯೂಟ್ರಲ್ ಮಾಡಿ ಹಿಪ್ಪನೇರಳೆನ ಬೆಳಿಬೋದು. ಹಿಪ್ಪನೇರಳೆಯು ಆಳವಾಗಿ ಬೇರಿರುವ ಸಸ್ಯವಾಗಿರುವುದರಿಂದ ಭೂಮಿಯ ಒಳಗೆ ಸುಮಾರು 2 ಅಡಿ ಆಳದವರೆಗೆ ಬೆಳೀತದೆ. ಗಿಡದ ಎತ್ತರಕ್ಕೆ ತಕ್ಕಂತೆ ಹಿಪ್ಪನೇರಳೆ ಸುಮಾರು 40-50 ಅಡಿ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಆದರೆ ಈ ಮಟ್ಟಕ್ಕಿಂತ ಹೆಚ್ಚಿನ ಬೆಳವಣಿಗೆ ನಂತರ ಏನಾಗುತ್ತೆ, ಬೆಳವಣಿಗೆ ಕುಂಠಿತವಾಗುತ್ತೆ. ಹಿಪ್ಪನೇರಳೆ ಬೇಸಾಯಕ್ಕೆ ಭೂಮಿಯನ್ನು ಸಿದ್ಧಪಡಿಸುವುದು ಬಹುವಾರ್ಷಿಕ ಬೆಳೆಗಳ ವರ್ಗಕ್ಕೆ ಸೇರೋದ್ರಿಂದ ಮೊದಲ ವರ್ಷದಲ್ಲಿ ಅದನ್ನು ಸರಿಯಾಗಿ ಬೆಳೆಸಿದ್ರೆ 2ನೇ ವರ್ಷದಲ್ಲಿ ಸಂಪೂರ್ಣ ಇಳುವರಿ ಸಾಮರ್ಥ್ಯವನ್ನು ನಾವು ತಗೋಬೋದು. ಇದರಲ್ಲಿ ಯಾವುದೇ ಗಮನಾರ್ಹವಾದ ಕ್ಷೀಣತೆ ಇಲ್ಲದೆ ತೋಟದಲ್ಲಿ 15-18 ವರ್ಷಗಳವರೆಗೆ ಎಲೆಯನ್ನು ಇಳುವರಿ ಮಾಡಬಹುದು. ಸಾಮಾನ್ಯವಾಗಿ ಸಮತಟ್ಟಾದ ಭೂಮಿ ಅಂದರೆ ಪ್ಲೇನ್ ಲ್ಯಾಂಡ್ ಹಾಗೂ ಅವಶ್ಯಕ ನೀರಾವರಿ ಒದಗಿಸಿದರೆ ಹಿಪ್ನೇರಳೆ ಕೃಷಿ ಸೂಕ್ತವಾಗಿ ಬೆಳೆಸಬಹುದು. ಭೂಮಿಯ ಇಳಿಜಾರು ಅಂದರೆ ಸ್ಲೋಪು 15%ಗಿಂತ ಹೆಚ್ಚಿದ್ದರೆ ಕಾಂಟರ್ ಬಂಡಿಂಗ್, ಬೆಂಚ್ ಟೆರೆಸಿಂಗ್ ಮುಂತಾದ ಸೂಕ್ತವಾದ ಭೂ ಅಭಿವೃದ್ಧಿ ಕ್ರಮಗಳನ್ನು ಅಳವಡಿಸ್ಕೊಂಡ್ರೆ ಹಿಪ್ನೇರಳೆಯನ್ನು ನಾವು ಚೆನ್ನಾಗಿ ಬೆಳಿಬೋದಾಗಿದೆ. ಹಿಪ್ನೇರಳೆ ಬೇಸಾಯದಲ್ಲಿ ಮಳ್ಳನ್ನು ಸಣಿಕಡಿಸಗಳು 30-45 ಸೆಂಟಿಮೀಟರ್ಗಳಷ್ಟು ಆಳದವರೆಗೆ ಭೂಮಿ ಉಳುಮೆ ಮಾಡುವ ಮೂಲಕ ತೋಟವನ್ನು ಸಿದ್ಧಪಡಿಸ್ಕೋಬೇಕು ಹಾಗೂ ನಂತರ ಮಣ್ಣನ್ನು ಉತ್ತಮವಾದ ಒಂದು ಹದಕ್ಕೆ ತರಲು ಹಳ್ಳಿಗಾಡಿನ ನೇಗಿಲು ಹಾಗೂ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡಿ ಮಣ್ಣನ್ನು ಸಿದ್ಧಪಡಿಸ್ಕೋಬೇಕು. ಪೂರ್ವ ಸಿದ್ಧತಾ ಹಂತದಲ್ಲಿ ಕಳೆ ಮತ್ತು ಕಲ್ಲುಗಳನ್ನು ತೆಗೆದುಹಾಕಬೇಕು. ಅಂದರೆ ಸುಮಾರು ಪ್ರತಿ ಹೆಕ್ಟೇರ್ಗೆ 20 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಗಿಡಗಳ ಬುಡಕ್ಕೆ ಹಾಕಲು ಶಿಫಾರಸು ಮಾಡಲಾಗಿದೆ. ಇದು ಸುಲಭವಾಗಿ ಹಾಗೂ ಸಂಪೂರ್ಣವಾಗಿ ಮಣ್ಣಿನಲ್ಲಿ ಬೆರೆತು ಹೋಗುತ್ತೆ. ಆಮೇಲೆ ಹೆದ್ದಾರಿಗಳ ಪಕ್ಕದಲ್ಲಿರುವ ಕೃಷಿ ಜಮೀನಿಗಳಿಗೆ, ಕಾರ್ಖಾನೆಗಳ ಸುತ್ತಮುತ್ತಲಿನ ಪ್ರದೇಶಗಳು, ಕೊಳಚೆ ನೀರಿನ ಪ್ರದೇಶ, ಸಂಸ್ಕರಿಸದ ತ್ಯಾಜ್ಯಗಳಿಂದ ಸುತ್ತಮುತ್ತಲಿನ ಭೂಮಿ ಅಥವಾ ಫ್ಲ್ಯಾಟ್ಗಳು ತೀವ್ರವಾದ ಕೀಟನಾಶಕ ಬೆಳವಣಿಗೆ ಇದರ ತೋಟಗಳ ಮೇಲೆ ಪರಿಣಾಮ ಬೀರುತ್ತೆ. ಹೆಚ್ಚು ನೀರಿನಿಂದ ತುಂಬಿರುವ ಪ್ರದೇಶಗಳು ಹಾಗೂ ತಂಬಾಕು ಬೆಳೆದ ಭೂಮಿ ಕೂಡ ಹಿಪ್ಪು ನೇರಳೆ ಕೃಷಿಗೆ ಸೂಕ್ತವಾದುದಲ್ಲ. ಹಿಪ್ನೇರಳೆ ಕೃಷಿನಲ್ಲಿ ವೈವಿಧ್ಯತೆಯ ಆಯ್ಕೆ ಮಾನದಂಡಗಳೇನೆಂದರೆ ಭೂಮಿಯ ಫಲವತ್ತತೆ, ನೀರಿನ ಲಭ್ಯತೆ, ಪ್ರದೇಶದ ನಿರ್ದಿಷ್ಟತೆ, ತೋಟದ ವ್ಯಾಪ್ತಿ ಮತ್ತು ಸಮಸ್ಯಾತ್ಮಕ ಮಣ್ಣುಗಳಿಂದ ಒಳಗೊಂಡಿರುತ್ತದೆ. ಕಾರ್ಯಾಚರಣೆಯ ಗಾತ್ರವು ದೊಡ್ಡದಾಗಿರುವಲ್ಲೆಲ್ಲ ಚಾಕಿ ಅಂದರೆ 1ನೇ ಮತ್ತು 2ನೇ ಹಂತದ ಎಳೆ ಹುಳುಗಳು ಸಾಕಣೆಗಾಗಿ ಪ್ರತ್ಯೇಕ ತೋಟವನ್ನು ಹೊಂದಲು ಸಲಹೆ ನೀಡಲಾಗುತ್ತದೆ. ಇದಕ್ಕಾಗಿ S36 ತಳಿಗಳನ್ನು ಆಯ್ಕೆ ಮಾಡಬಹುದು. ಜೊತೆಗೆ 3ನೇ ಮತ್ತು 4ನೇ ಹಂತದ ರೇಷ್ಮೆ ಹುಳುಗಳನ್ನು ಸಾಕಲು ಹೆಚ್ಚಿನ ಇಳುವರಿ ನೀಡುವ V1 ಹಾಗೂ G4 ತಳಿಗಳ ಬೇಸಾಯ ವಿಧಾನವನ್ನು ಆಯ್ಕೆ ಮಾಡಬಹುದು. ಕ್ಷಾರೀಯ ಮಣ್ಣಿನಲ್ಲಿ AR12 ಎಂಬ ವೆರೈಟಿ ಬೆಳೆಯಬಹುದಾಗಿದೆ. ಇದು ಸಂಶೋಧನಾ ಸಂಸ್ಥೆಯಿಂದ ವಿಕಸನಗೊಂಡ ಒಂದು ಉತ್ಕೃಷ್ಟ ತಳಿಯಾಗಿದೆ. ಇದು ಗೊಬ್ಬರ ನೀಡಿದಾಗ ಉತ್ತಮ ಪ್ರತಿಕ್ರಿಯಿಸುವ ಹಾಗೂ ಸುಮಾರು 25% ಹೆಚ್ಚು ಎಲೆಯ ಇಳುವರಿಯನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಎರಡೂ ತಳಿಗಳು ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಶುಷ್ಕ ಮತ್ತು ನೀರಾವರಿ ಪರಿಸ್ಥಿತಿಗಳಲ್ಲಿ ಕೂಡ ಗುಣಮಟ್ಟದ ಎಲೆಗಳ ಇಳುವರಿ ಕೊಡುತ್ತದೆ. ಇದು ಸ್ಥಳೀಯ ಅಂದರೆ ಮೈಸೂರು ಲೋಕಲ್ ವೆರೈಟಿ ಏನಿದೆ ಹಿಪ್ನೇರಳೆ ತಳಿಗಿಂತ ಉತ್ತಮವಾಗಿದೆ ಮತ್ತು ಆದ್ದರಿಂದ ಹಿಪ್ಪು ನೇರಳೆ ಕೃಷಿಯಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನು ಕೂಡ ಪಡೆಯಬಹುದಾಗಿದೆ. ಹಿಪ್ಪು ನೇರಳೆ ಕೃಷಿಯಲ್ಲಿ ಕಡ್ಡಿಗಳ ತಯಾರಿಕೆ ಸುಮಾರು 1.5 ಸೆಂಟಿಮೀಟರ್ ವ್ಯಾಸದ 6-8 ತಿಂಗಳ ಹಳೆಯ ಕೊಂಬೆಗಳನ್ನು ಆಯ್ಕೆ ಮಾಡಿ 6 ಇಂಚು ಅಡಿ ಉದ್ದದ ಅಂದರೆ 1/2 ಅಡಿ ಉದ್ದದ ಕಡ್ಡಿಗಳನ್ನು ತಯಾರಿಸಿ ಕತ್ತರಿಸದ ಭಾಗವನ್ನು ಭೂಮಿಯೊಳಗೆ ಸೇರಿಸಬೇಕು. 3-4 ಆರೋಗ್ಯಕರ ಮೊಗ್ಗುಗಳೊಂದಿಗೆ ಅಂದರೆ ಸುಮಾರು 15-20 ಸೆಂಟಿಮೀಟರ್ ಉದ್ದ ಇರುವ ಕತ್ತರಿಸಿದ ಆರೋಗ್ಯವಂತ ಕಡ್ಡಿಗಳನ್ನು ಆಯ್ಕೆ ಮಾಡಿ ನರ್ಸರಿಯ ಮೂಲಕ ಹಿಪ್ನೇರಳೆ ತೋಟವನ್ನು ಬೆಳೆಸಬಹುದಾಗಿದೆ. ಹಿಪ್ನೇರಳೆ ಕೃಷಿಯಲ್ಲಿ ಸಸಿಗಳನ್ನು ಬೆಳೆಸುವುದು 5 ಮೀಟರ್ ಇಂದ 1.5 ಮೀಟರ್ ಆಯಾಮದ ನರ್ಸರಿ ಹಾಸಿಗೆಗಳನ್ನು ಸಿದ್ಧಪಡಿಸಬೇಕಾಗಿದೆ. ಭೂಮಿಯನ್ನು 30-40 ಸೆಂಟಿಮೀಟರ್ ಆಳದಲ್ಲಿ ಅಗೆದು ಮಣ್ಣನ್ನು ಚೆನ್ನಾಗಿ ಪುಡಿ ಮಾಡಬೇಕು. ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಹಾಸಿಗೆಗೆ 15 ಕೆಜಿಯಷ್ಟು ಬೆರೆಸಿ ಮಣ್ಣಿನೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಿ ಸ್ವಲ್ಪ ಪ್ರಮಾಣದ ಮರಳು ಮಣ್ಣಿಗೆ ಸೇರಿಸಿ ಮಣ್ಣನ್ನು ಸಡಿಲವಾಗಿ ಹಾಗೂ ಹುರಿಯುವಂತೆ ಮಾಡಲು ಸ್ವಲ್ಪ ಪ್ರಮಾಣದ ತೊಟ್ಟಿಯ ಹೂಳು ಅಥವಾ ಚೆನ್ನಾಗಿ ಕೊಳೆತ ಸಾವಯವ ಪದಾರ್ಥಗಳನ್ನು ಬೆರೆಸಿದರೆ ನೀರು ಹೆಚ್ಚು ಪ್ರಮಾಣದಲ್ಲಿ ಹಿಡಿದಿಡಲು ಸಹಕಾರಿಯಾಗುತ್ತೆ. 15-10 ಸೆಂಟಿಮೀಟರ್ ಅಂತರದಲ್ಲಿ ಕದ್ರಿಸ ಕಡ್ಡಿಗಳನ್ನು ನರ್ಸರಿ ಹಾಸಿಗೆಗಳಲ್ಲಿ ನೆಡಬೇಕು. ಒಂದು ಮೊಗ್ಗು ಮಾತ್ರ ನೆಲದ ಮೇಲೆ ತೆರೆದುಕೊಳ್ಳುವಂತೆ ಸಂಪೂರ್ಣ ಉದ್ದದ ಕಡ್ಡಿಗಳನ್ನು ಮಣ್ಣಿನ ಒಳಗೆ ತಳ್ಳಲಾಗುತ್ತದೆ. ಇದನ್ನು ವಾರಕ್ಕೆ 2 ಬಾರಿ ನೀರಾವರಿ ಮಾಡಬೇಕು ಮತ್ತು 5-6 ವಾರಗಳ ನಂತರ ಸಸ್ಯಗಳು ಚೆನ್ನಾಗಿ ಮೊಳಕೆ ಹೊಡೆದು ಬೇರಿನ ವ್ಯವಸ್ಥೆಯನ್ನು ಸ್ಥಾಪಿತವಾದಾಗ 1 ಹೆಕ್ಟೇರ್ಗೆ 25-25-25 ಅಂದರೆ NPK ಗೊಬ್ಬರವನ್ನು ನಾವು ಹಾಕಬೇಕಾಗುತ್ತೆ. ಹಿಪ್ನೇರಳೆ ಕೃಷಿಯಲ್ಲಿ ಸುಮಾರು 80-90 ದಿನಗಳ ಸಸಿಗಳನ್ನು ನಾಟಿ ಮಾಡಲು ಬಳಸಬಹುದಾಗಿದೆ. ಸಸಿಗಳನ್ನು ಕಿತ್ತು ಹಾಕುವಾಗ ಬೇರು ಹಾಗೂ ಮೂಲ ವ್ಯವಸ್ಥೆಗೆ ಹಾನಿಯಾಗದಂತೆ ಗರಿಷ್ಠವಾದ ಕಾಳಜಿಯನ್ನು ತೆಗೆದುಕೊಳ್ಳುವುದು ತುಂಬ ಅವಶ್ಯಕವಾಗಿದೆ. ಹಿಪ್ನೇರಳೆ ಕೃಷಿಯಲ್ಲಿ ಕಡ್ಡಿಗಳ ನಡುವಿನ ಅಂತರ, ಮಣ್ಣಿನ ಪರಿಸ್ಥಿತಿ, ಇಳಿಜಾರು, ವೈವಿಧ್ಯತೆ ಹಾಗೂ ಕಳೆ ಕೀಳುವ ಕಾರ್ಯಾಚರಣೆಗಳ ಅನುಕೂಲವನ್ನು ಅವಲಂಬಿಸಿರುತ್ತದೆ. ಮಳೆಯಾಶ್ರಿತ ಹಿಪ್ಪನೇಳೆ ತೋಟಗಳ ಸಂದರ್ಭವನ್ನು ವಿವರಿಸ್ತೀನಿ. ಗಟ್ಟಿಮುಟ್ಟಾದ ಚೌಕಟ್ಟಿನೊಂದಿಗೆ ಹಿಪ್ಪನೇಳೆ ಸಸ್ಯವನ್ನು ಬೆಳೆಸುವ ಗುರಿಯನ್ನು ಹೊಂದಿರಬೇಕು ಹಾಗೂ ನೀರಿಲ್ಲದೆ ಚಾಲ್ತಿಯಲ್ಲಿರುವ ಬರ ಪರಿಸ್ಥಿತಿಯನ್ನು ತಡೆದುಕೊಳ್ಳಿಕ್ಕೆ ನಾವು ಏನು ಮಾಡಬೇಕು ಅಂದರೆ ಅಂತರ ಸುಮಾರು 90-90 ಸೆಂಟಿಮೀಟರ್, ಭಾರಿ ಮಣ್ಣು, ಕಪ್ಪು ಮಣ್ಣು ಮತ್ತು ಭಾರಿ ಮಳೆಯ ಪ್ರದೇಶಗಳು ಸೂಕ್ತವಾಗಿರ್ತದೆ. ಇಲ್ಲಿ 12,345 ಸಸ್ಯಗಳು ಇರುತ್ತೆ ಒಂದು ಹೆಕ್ಟೇರ್ಗೆ. 120-60 ಸೆಂಟಿಮೀಟರ್ ಅಂತರ ಕೊಟ್ಟಾಗ ಸ್ಲೋಪಿ ಲ್ಯಾಂಡ್ ಅಂದರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಸೂಕ್ತವಾಗಿರ್ತದೆ. 13,888 ಸಸ್ಯಗಳು ಒಂದು ಹೆಕ್ಟೇರ್ಗೆ ನಾವು ಇರುತ್ತೆ. ಹಾಗೂ ಇನ್ನೊಂದು ರೀತಿಯ ಕೃಷಿ ಪದ್ಧತಿಯಲ್ಲಿ 90+150 × 60, ಸೊ ಇದು ಏನಾಗುತ್ತೆ ಅಂದರೆ ಯಾಂತ್ರೀಕೃತ ಕೃಷಿಗೆ ಸೂಕ್ತವಾಗಿದೆ. ಇಲ್ಲೂ ಕೂಡ 13,888 ಸಸ್ಯಗಳು ಪ್ರತಿ ಹೆಕ್ಟೇರ್ಗೆ ನಮಗೆ ಇರುತ್ತೆ. ಸೊ ಹಿಪ್ಪನೇಳೆ ಕಡ್ಡಿ ನೆಡುವ ವಿಧಾನಗಳೇನಪ್ಪ ಅಂದರೆ ಹಿಪ್ಪನೇಳೆ ಕಡ್ಡಿ ನೆಡುವಾಗ 90x90 ಸೆಂಟಿಮೀಟರ್ ಅಂತರದಲ್ಲಿ ಪಿಚ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಇದರಲ್ಲಿ 3 ಸೆಂಟಿಮೀಟರ್ ಘನದ ಹೊಂಡಗಳನ್ನು ಅಗೆದು 1 ತಿಂಗಳ ಕಾಲ ಬಿಡಬೇಕು. ನಂತರ 1:2 ಅನುಪಾತದಲ್ಲಿ ಕೊಟ್ಟಿಗೆ ಗೊರ ಅಂದರೆ FIM ಏನು ಹೇಳ್ತೀವಿ, ಫಾರ್ಮ್ಯಾಡ್ ಮೆನ್ಯೂರ್ ಮತ್ತು ಮಣ್ಣಿನಿಂದ ತುಂಬಿಸಲಾಗುತ್ತದೆ. 35 ಸೆಂಟಿಮೀಟರಿಂದ 35 ಸೆಂಟಿಮೀಟರ್ನ ಕಂದಕಗಳನ್ನು ಹಿಪ್ಪನೇಳೆ ಬೇಸಾಯದಲ್ಲಿ ನೆಡುತೋಪುಗಳನ್ನು ಬೆಳೆಸಲು ಸಹ ಅನುಕೂಲಕರವಾಗಿದೆ. ಮಳೆಗಾಲ ಆಗಿದ್ದಾಗ ಕಡ್ಡಿ ನೆಡುವುದು ಹಾಗೂ ಹೊಸದಾಗಿ ಹಿಪ್ಪನೇಳೆ ತೋಟವನ್ನು ಪ್ರಾರಂಭಿಸುವುದು ಒಂದು ಉತ್ತಮ ಪ್ರಯೋಜನಕಾರಿಯಾದ ಒಂದು ನಡೆಯಾಗಿರುತ್ತದೆ. ಎತ್ತರದ ಪ್ರದೇಶಗಳಲ್ಲಿ ಹಿಪ್ಪನೇಳೆ ಕೊಂಬೆಗಳ 20-22 ಸೆಂಟಿಮೀಟರ್ದ 3 ಕಡ್ಡಿಗಳನ್ನು ಪ್ರತಿ ಗುಂಡಿಯಲ್ಲಿ 15 ಸೆಂಟಿಮೀಟರ್ ಅಂತರದಲ್ಲಿ ನೆಡಬೇಕಾಗುತ್ತೆ. ಅಗತ್ಯ ಇರುವ ಸಸ್ಯ ಸಾಂದ್ರತೆಯನ್ನು ಖಚಿತಪಡಿಸಿಕೊಳ್ಳಲು 4-5 ವಾರ ಮೊಳಕಡೆಯಡೆಯದೆ ಇರುವ ಕಡ್ಡಿಗಳನ್ನು ಚಿಗುರಿದ ಸಸಿಗಳನ್ನು ಬಳಸಿ ಬದಲಾಯಿಸಬೇಕಾಗುತ್ತೆ. ಕಳೆ ಕಿತ್ತಲು ಮತ್ತು ಅಂತರ ಬೇಸಾಯ ನಾವು ತೋಟದಲ್ಲಿ ಈಗಾಗಲೇ ಸ್ಥಾಪಿತವಾಗಿರುವ ಹಿಪ್ಪನೇಳೆ ಸಸ್ಯದ ಆರಂಭಿಕ ಹಂತದಲ್ಲಿ ಕಳೆ ಬೆಳವಣಿಗೆಯನ್ನು ಕನಿಷ್ಠಕ್ಕೆ ಇಡಬೇಕು. ಏನಕ್ಕಪ್ಪ ಅಂದರೆ ಬೆಳೆಯುತ್ತಿರುವ ಎಳೆ ಸಸ್ಯಗಳು ಕಳೆಗಳಿಂದ ನಾಶವಾಗೋದಿಲ್ಲ. ಕತ್ತರಿಸಿ ನಾಟಿ ಮಾಡಿದ ಮೊದಲ 6 ತಿಂಗಳ ಅವಧಿಯಲ್ಲಿ ಕನಿಷ್ಠ 2 ಕಳೆ ಕಿತ್ತಲು ಮಾಡಬೇಕು, ಅಂದರೆ ಕಳೆಗಳು ಇಲ್ಲದೇ ಇರೋಗೆ ನಾವು ನೋಡ್ಕೋಬೇಕಾಗುತ್ತೆ. ನೆಟ್ಟ 2 ತಿಂಗಳ ನಂತರ ಒಮ್ಮೆ ಮತ್ತು 2-3 ತಿಂಗಳ ಮಧ್ಯಂತರ ಅವಧಿಯಲ್ಲಿ ಕಳೆ ಕಿತ್ತಲು ಕಾರ್ಯಾಚರಣೆಯನ್ನು ನಾವು ಸಂಪೂರ್ಣವಾಗಿ ಮಾಡಬೇಕಾಗುತ್ತೆ. ಹಾಗೂ ಬೇರುಗಳೊಂದಿಗೆ ಕಳೆಯನ್ನು ಕಿತ್ತಾಕಿದರೆ ಮಣ್ಣನ್ನು ಆಳವಾಗಿ ಅಗೆಯಬೇಕಾಗುತ್ತೆ. ಈ ಆಳವಾದ ಅಗೆಯುವಿಕೆಯನ್ನು ಕಳೆ ಕಿತ್ತಲು ಕಾರ್ಯಾಚರಣೆಯ ಭಾಗವಾಗಿ ನಡೆಸಲಾಗುತ್ತೆ ಮತ್ತು ಮಣ್ಣಿನ ಅಗತ್ಯ ಸಡಿಲಿಕೆಗೊಳಿಸುವಿಕೆ ಕಾರಣವಾಗುತ್ತದೆ ಮತ್ತು ಸಸ್ಯಗಳು ಬಲವಾಗಿ ಬೆಳೆಯಲು ಉತ್ತೇಜಿಸುತ್ತದೆ. ಹೀಗಾಗಿ ಕಡ್ಡಿಗಳನ್ನು ನೆಟ್ಟ ಮೊದಲ ವರ್ಷದಲ್ಲಿ ಕಳೆಗಳ ಬೆಳವಣಿಗೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಲು ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕು. ನಂತರ ಹಿಪ್ಪನೇರಳೆ ಸಂಪೂರ್ಣವಾಗಿ ಬೆಳೆದ ನೆರಳಿನ ಪರಿಣಾಮವು ಕಳೆಗಳು ಕಡಿಮೆಯಾಗ್ತಾ ಹೋಗ್ತದೆ. ಅಂತೆಯೇ ನಿಯಮಿತವಾಗಿ ಅಂತರ್ಕೃಷಿಯು ಮಳೆಯ ನೀರನ್ನು ಹಿಡಿಯಲು ಮತ್ತು ಮಣ್ಣಿನ ತೇವಾಂಶವನ್ನು ಉತ್ತಮವಾಗಿ ಉಳಿಸಿಕೊಳ್ಳಲು ಅದರ ಆಳವಾಗಿ ಭೂಮಿಯೊಳಗೆ ಇಳಿಯಲು ಸಹಾಯ ಮಾಡುತ್ತದೆ. ತರಬೇತಿ ಮತ್ತು ಸಮರುವಿಕೆ 15-20 ವರ್ಷಗಳವರೆಗೆ ಸುಮಾರು ಉತ್ತಮ ಎಲುಗಳ ಇಳುವರಿಯನ್ನು ಪಡೆಯಲು ಸಸ್ಯಕ್ಕೆ ಉತ್ತಮ ವಾತಾವರಣ ಅಲ್ಲದೆ ಅವಶ್ಯಕವಾದ ನೀರು ಪೋಷಕಾಂಶಗಳು ನೀಡುವುದು ಅತಿ ಅವಶ್ಯಕ. ನೆಟ್ಟ ನಂತರ ಸಸಿಗಳನ್ನು 1 ವಾರದೊಳಗೆ ನೆಲದ ಮಟ್ಟದಿಂದ 10-15 ಸೆಂಟಿಮೀಟರ್ ಎತ್ತರದಲ್ಲಿ ಕತ್ತರಿಸಬೇಕಾಗುತ್ತೆ. 6 ತಿಂಗಳ ಬೆಳವಣಿಗೆಯ ನಂತರ ಸಸ್ಯಗಳನ್ನು ನೆಲಮಟ್ಟದಿಂದ 25 ಸೆಂಟಿಮೀಟರ್ ಎತ್ತರದಲ್ಲಿ 3 ಮತ್ತು 4 ಬಲವಾದ ಕೊಂಬೆಗಳನ್ನು ಇಟ್ಕೋಬೇಕು. ಎಲೆ ಕೀಳುವ ವಿಧಾನದಲ್ಲಿ ಮೊದಲ ಕೆಳಭಾಗದ ಸಮರುವಿಕೆ ಅಂದರೆ ಪ್ರೂನಿಂಗ್ ಅಂತ ಏನು ಹೇಳ್ತೀವಿ ನೆಲಮಟ್ಟದಿಂದ 20-25 ಸೆಂಟಿಮೀಟರ್ದಲ್ಲಿ ಕಡಿಬೇಕಾಗುತ್ತೆ ಮತ್ತು 2ನೇ ಕೆಳಭಾಗದ ಸಮರುವಿಕೆಯನ್ನು 30 ಸೆಂಟಿಮೀಟರ್ ಎತ್ತರದಲ್ಲಿ ಮತ್ತೊಮ್ಮೆ ಸಮರುವಿಕೆಯನ್ನು ಮಾಡಬೇಕಾಗುತ್ತೆ. ಇದು ಸಣ್ಣ ಕೊಯ್ಲು ವಿಧಾನದಲ್ಲಿ ಪ್ರತಿ ಚಿಗುರು ಕೊಯ್ಲು ಅಂದರೆ ತುದಿ ಮುರಿಯೋದು 25 ಸೆಂಟಿಮೀಟರ್ ಎತ್ತರದಲ್ಲಿ ಮಾಡಲಾಗುತ್ತದೆ. ಇದು ಸ್ವತಃ ಸಮರುವಿಕೆಯನ್ನು ಕಾರ್ಯನಿರ್ವಹಿಸುತ್ತದೆ. ಗೊಬ್ಬರ ಮತ್ತು ರಸಗೊಬ್ಬರಗಳು ಹೇಗೆ ಹಾಕಬೇಕಪ್ಪ ಅಂದರೆ ತೋಟದಲ್ಲಿ ಹಿಪ್ಪನೇರಳೆ ಗಿಡಗಳನ್ನು ಯಶಸ್ವಿಯಾಗಿ ಸ್ಥಾಪಿಸಲು ಸಾವಯವ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕಾಗುತ್ತೆ. ಅದರ ನಂತರ ನಿಯಮಿತವಾಗಿ ರಸಗೊಬ್ಬರಗಳ ಬಳಕೆಯ ಮೂಲಕ ಹೊಸದಾಗಿ ಬೆಳೆಯುವ ಸಸ್ಯಗಳು ಶಕ್ತಿಯುತವಾಗಿ ಮತ್ತು ಗರಿಷ್ಠ ಬೆಳವಣಿಗೆಯನ್ನು ಕಾಣಲು ಸಹಾಯ ಮಾಡಬೇಕು. ಕೊಟ್ಟಿಗೆ ಗೊಬ್ಬರವನ್ನು ಅಂದರೆ ಫೈರ್ ಫಾರ್ಮೇಡ್ ಮೆನ್ಯೂರ್ ಮೊದಲು ಕೆಳಭಾಗದಲ್ಲಿ ಸಮರುವಿಕೆ ಅಂದರೆ ಬಾಟಮ್ ಪ್ರೂನಿಂಗ್ ಮತ್ತು ಮೂರನೇ ಸಮರುವಿಕೆ ಅಂದರೆ ಥರ್ಡ್ ಪ್ರೂನಿಂಗ್ ಅನುಸರಿಸಿ ವರ್ಷಕ್ಕೆ ಎರಡು ಡೋಸ್ಗಳಲ್ಲಿ ಅಂದರೆ ಸುಮಾರು 20 ಟನ್ ಪ್ರತಿ ಹೆಕ್ಟೇರಿಗೆ ಮಣ್ಣಿನಲ್ಲಿ ಬೆರೆಸಬೇಕು. ಶಿಫಾರಸು ಮಾಡಿದ ವೇಳಾಪಟ್ಟಿಯ ಪ್ರಕಾರ ರಸಗೊಬ್ಬರಗಳನ್ನು ಬೆರೆಸಬೇಕು ಮತ್ತು ಅಗತ್ಯವಿರುವ ಕಡೆಗಳಲ್ಲಿ ದ್ವಿತೀಯ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಬೆಳೆಸಬೇಕು. ಬೋರಾನ್ 1%, ಯೂರಿಯಾ 0.5%, ಜಿಂಕ್ ಸಲ್ಫೇಟ್ 0.1%. ಇದನ್ನು ನಾವು ಎಲೆಗಳ ಸಿಂಪಡಣೆಯ ತರದಲ್ಲಿ ಎಲೆಗಳ ಗುಣಮಟ್ಟವನ್ನು ಸುಧಾರಿಸಲು ಫೋಲಿಯಾರ್ ಸ್ಪ್ರೇ ಆಗಿ ಬಳಸ್ಬೋದು. ಸೊ ಗೊಬ್ಬರದ ಬಳಕೆಯನ್ನು ತೋರಿಸುವುದು ಹೇಗಪ್ಪ ಅಂದರೆ, ಮಳೆಯಾಶ್ರಿತ ಹಿಪ್ಪನೇಳೆ ತೋಟ ಆದರೆ ಮೊದಲನೇ ವರ್ಷ NPK 50-25-25, ಎರಡನೇ ವರ್ಷದಿಂದ 100-50-50 ಕೊಡಬೇಕಾಗುತ್ತೆ. ನೀರಾವರಿ ಹಿಪ್ಪನೇಳೆ ತೋಟ ಆದರೆ ಕಡ್ಡಿ ಕೊಯ್ಲು ಪದ್ಧತಿ ಅಥವಾ ವಿಧಾನ ಆದರೆ ಒಂದನೇ ವರ್ಷ 100-50-50, ಎರಡನೇ ವರ್ಷ 300-120-120. ಎಳೆ ಕೊಯ್ಲು ವಿಧಾನ ಅಥವಾ ಪದ್ಧತಿ ಅನುಸರಿಸ್ತಾ ಇದ್ದರೆ ಮೊದಲನೇ ವರ್ಷ 100-50-50, ಎರಡನೇ ವರ್ಷದಿಂದ 300-120-120 ಕೆಜಿಗಳನ್ನು ನಾವು ಕೊಡಬೇಕಾಗುತ್ತೆ. ಹಿಪ್ಪನೇಳೆ ತೋಟಕ್ಕೆ ನೀರಾವರಿ ಅಥವಾ ನೀರು ಪೂರೈಕೆ ಹೇಗೆ ಮಾಡಬೇಕು ಅಂದರೆ, ಪ್ರತಿ 8-10 ದಿನಗಳ ಮಧ್ಯಂತರದಲ್ಲಿ ನಿಯಮಿತವಾಗಿ ನೀರಾವರಿ ನೀಡುವುದು ಸೂಕ್ತವಾಗಿದೆ. ಹಿಪ್ಪನೇಳೆ ಗಿಡಗಳ ಪ್ರತಿ 2 ಸಾಲುಗಳಿಗೆ ಕೇವಲ 1 ನೀರಾವರಿ ಮಾರ್ಗಗಳಿಂದ ನೀಡಬೇಕು. ಇದು ನೀರಾವರಿ ನೀರನ್ನು ಉಳಿಸಲು ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಲು ತುಂಬ ಸಹಾಯ ಮಾಡುತ್ತೆ. ನೀರಿನ ಕೊರತೆಯ ಸಂದರ್ಭದಲ್ಲಿ ಉತ್ತಮ ಉತ್ಪಾದನೆಗೆ ಹನಿ ನೀರಾವರಿ ಅಳವಡಿಸ್ಕೋಬೇಕು. ಇದರಿಂದ ನಮಗೆ ಕೂಲಿ ಆಳುಗಳ ಮೇಲೆ ಬಳಕೆ ಹಾಗೂ ನೀರಿನ ಉಳಿಕೆ ಕೂಡ ಆಗುತ್ತೆ. ಹಿಪ್ಪನೇಳೆ ಎಲೆಗಳ ಕೊಯ್ಲು. ಹಿಪ್ಪನೇಳೆ ಬೇಸಾಯದಲ್ಲಿ ಎಲೆಗಳನ್ನು ಕೀಳುವುದನ್ನು ಸಮಯಕ್ಕೆ ಸರಿಯಾಗಿ ನಡೆಸಬೇಕು. ಅಂದರೆ ಎಲೆಗಳು ಕೊಯ್ಲಿಗೆ ಪಕ್ವತೆಯ ಸರಿಯಾದ ಹಂತದಲ್ಲಿದ್ದಾಗ ಮಾಡಬೇಕು. ಇಲ್ಲದಿದ್ದರೆ ಎಲೆಗಳು ಪ್ರಬುದ್ಧವಾಗಿ ಹೊರಟಾಗುತ್ತೆ ಅಂದರೆ ಮೆಚ್ಯೂರ್ಡ್. ಹಾಗೂ ರೇಷ್ಮೆ ಹುಳುಗಳಿಗೆ ಪೌಷ್ಟಿಕಾಂಶದ ಮೌಲ್ಯದ ದೃಷ್ಟಿಯಿಂದ ಎಲೆಗಳು ಗುಣಮಟ್ಟದಲ್ಲಿ ಬಳಲುತ್ತದೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಬಹುದು, ಉದುರಬಹುದು ಹಾಗೂ ಅದರ ಸಂಪೂರ್ಣ ಮೌಲ್ಯ ಕೂಡ ಕಳ್ಕೋಬಹುದು. ಆದ್ದರಿಂದ ಸಕಾಲಿಕವಾಗಿ ಹಿಪ್ಪನೇಳೆ ಎಲೆಗಳನ್ನು ಕೊಯ್ಲು ಮಾಡೋದು ತುಂಬ ಅವಶ್ಯಕ. ಎಲೆಗಳೇ ಪಕ್ವತೆಯ ಅಗತ್ಯ ಹಂತವನ್ನು ತಲುಪಿದಾಗ ಲಭ್ಯವಿರುವ ಎಲೆಗಳನ್ನು ವ್ಯರ್ಥ ಮಾಡದೆ ಪೂರ್ಣ ಕೊಯ್ಲು ಮಾಡಲು ಹಾಗೂ ಗರಿಷ್ಠ ಇಳುವರಿಯನ್ನು ಸಾಧಿಸಲು ಕಾರಣವಾಗುತ್ತದೆ. ಹಿಪ್ಪನೇರಳೆ ಕೃಷಿಯಲ್ಲಿ ಇಳುವರಿ. ಸಾಮಾನ್ಯವಾಗಿ ನಿರೀಕ್ಷಿತ ವಾರ್ಷಿಕ ಇಳುವರಿ ಎಕರೆಗೆ 40-50 ಟನ್ ಎಲೆಗಳಾಗಿದ್ದು, ಚಿಗುರು ಕೊಯ್ಲು ವಿಧಾನದಲ್ಲಿ ಎಲೆಗಳ ಕೊಯ್ಲು ಮಾಡಿದ್ರೆ 70 ದಿನಗಳ ಮಧ್ಯಂತರದಲ್ಲಿ ಮಾಡ್ಬೋದು. ಅಂದರೆ ವರ್ಷಕ್ಕೆ ಸುಮಾರು 5 ಕೊಯ್ಲುಗಳು. ರಜೆಯ ವಿಧಾನದಲ್ಲಿ ಸಮರುವಿಕೆ ಅಂದರೆ ಪ್ರೂನಿಂಗ್ ಮಾಡಿದ 70 ದಿನಗಳ ನಂತರ ಮೊದಲ ಕೊಯ್ಲು ಮತ್ತು 55 ದಿನಗಳ ಮಧ್ಯಂತರದಲ್ಲಿ ಎರಡನೇ ಮತ್ತು ಮೂರನೇ ಕೊಯ್ಲು, ಎರಡನೇ ಕೆಳಭಾಗದ ಸಮರುವಿಕೆ ಅಂದರೆ ಬಾಟಮ್ ಪ್ರೂನಿಂಗ್ ಮಾಡಿದಾಗ, ಮೂರನೇ ಕೊಯ್ಲಿನ ನಂತರ 70 ದಿನಗಳ ನಂತರ 4ನೇ ಕೊಯ್ಲು, 55 ದಿನಗಳ ಮಧ್ಯಂತರದಲ್ಲಿ 5 ಮತ್ತು 6ನೇ ಕೊಯ್ಲು ಮಾಡುವುದು ಸೂಕ್ತವಾಗಿದೆ. ಹಿಪ್ಪನೇಳೆ ಗಿಡವು ಸಾಕಷ್ಟು ಔಷಧೀಯ ಗುಣಗಳು ಮತ್ತು ಮೌಲ್ಯಗಳನ್ನು ಹೊಂದಿದ್ದು, ಹಿಪ್ಪನೇಳೆ ಎಲೆಗಳು ರುಚಿಕರವಾಗಿ ಹಾಗೂ ಪೌಷ್ಟಿಕವಾಗಿದೆ. ಮೋರಸ್ ಆಲ್ಬಾ ಮರದ ಉತ್ಪನ್ನವಾಗಿ ಎಲೆಗಳು ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಮತ್ತು ರೇಷ್ಮೆ ಹುಳುಗಳಿಗೆ ಆಹಾರವಾಗಿಯೂ ಸಹ ಬಳಸಲಾಗುತ್ತದೆ. ಮಾಗಿದ ಹಣ್ಣಿನ ಪ್ರಮುಖ ರುಚಿ ಸಿಹಿಯಾಗಿದ್ದು, ಸಾಮಾನ್ಯವಾಗಿ ಸ್ವಲ್ಪ ಭೂಮಿಯಲ್ಲಿ ಹೆಚ್ಚಿನ ನೀರಿನ ಅಂಶ ಮತ್ತು ಕಡಿಮೆ ಮಟ್ಟದ ಇತರ ಸುವಾಸನೆಯ ಅಂಶಗಳಿಂದಾಗಿದೆ. ಹಿಪ್ಪನೇಳೆ ಹಣ್ಣಿನ ರಸವನ್ನು ವಾಣಿಜ್ಯವಾಗಿ ಆರೋಗ್ಯ ಪಾನೀಯವಾಗಿ ಉತ್ಪಾದಿಸಿ ಬಳಸಲಾಗುತ್ತಿದೆ. ಹಿಪ್ಪನೇಳೆ ಕೊಂಬೆಗಳನ್ನು ಕಾಗದದ ಉತ್ಪಾದನೆಗೆ ಕಚ್ಚಾ ವಸ್ತುವಾಗಿ ಬಳಸಲಾಗುತ್ತದೆ. ಪಾನೀಯ, ಹಣ್ಣಿನ ರಸ, ಜ್ಯೂಸ್ ಉತ್ಪನ್ನಗಳನ್ನು ನೀಡಲು ತಾಜಾ ಹಣ್ಣುಗಳನ್ನು ಬಳಸಲಾಗುತ್ತದೆ. ತಾಜಾ ಹಾಗೂ ಮಾಗಿದ ಹಿಪ್ಪನೇಳೆ ಹಣ್ಣಿನಲ್ಲಿ ಲಭ್ಯವಿರುವ ಮುಖ್ಯ ಪೋಷಕಾಂಶಗಳನ್ನು ಏನಪ್ಪ ಅಂದರೆ, ನೀರು ಸುಮಾರು 85-88%, ಕಾರ್ಬೋಹೈಡ್ರೇಟ್ ಅಂದರೆ ಸಕ್ಕರೆ, ಪ್ರಮುಖವಾಗಿ ಗ್ಲೂಕೋಸ್, ಫ್ರಕ್ಟೋಸ್ ಹಾಗೂ ರುಚಿ ಉತ್ಪಾದನೆಗೋಸ್ಕರ ಸುಮಾರು 7.8-9.2% ಇರುತ್ತೆ. ಪ್ರೋಟೀನ್ 0.4-1.5%. ಕೊಬ್ಬು, ಮುಖ್ಯವಾಗಿ ಕೊಬ್ಬಿನ ಆಮ್ಲಗಳಾದ ಲಿನೋಲಿಕ್, ಸ್ಟಿಯರಿಕ್ ಮತ್ತು ಓಲಿಕ್ ಆಮ್ಲಗಳು 0.4-1.5%. ಮುಕ್ತ ಆಮ್ಲಗಳು ಮುಖ್ಯವಾಗಿ ಮಾಲಿಕ ಆಮ್ಲ ಹುಳಿ ರುಚಿಯನ್ನು ಉತ್ಪಾದಿಸುತ್ತೆ. 1.1-1.9%. ಫೈಬರ್ 0.9-1.4%. ಖನಿಜಗಳು 0.7-0.9% ಇರುತ್ತೆ. ಹಿಪ್ಪನೇಳೆಗಳ ಪೌಷ್ಟಿಕಾಂಶಗಳ ಮೌಲ್ಯ ಏನೇನಪ್ಪ ಇರುತ್ತೆ ಅಂದರೆ ಅದರಲ್ಲಿ ಐರನ್ ಅಂದರೆ ಕಬ್ಬಿಣಾಂಶ, ರೈಬೋಫ್ಲೇವಿನ್, ವಿಟಮಿನ್ ಸಿ, ವಿಟಮಿನ್ ಕೆ, ಪೊಟ್ಯಾಷಿಯಂ, ರಂಜಕ, ಕ್ಯಾಲ್ಶಿಯಂ, ಫೈಬರ್ ಅಂಶ, ಫೈಟೋನ್ಯೂಟ್ರಿಯೆಂಟ್ಗಳು, ಆ್ಯಂಥೋಸಯಾನಿನ್ಗಳು ಹಿಪ್ಪನೇರಳೆಯಲ್ಲಿ ಅತೀ ಅಗತ್ಯವಾಗಿ ನಾವು ನೋಡ್ಬೋದು. ಹಿಪ್ಪನೇರಳೆಯಲ್ಲಿನ ಆರೋಗ್ಯಕರ ಪ್ರಯೋಜನಗಳು ಏನೇನಪ್ಪ ಅಂದರೆ, ಹಿಪ್ಪನೇರಳೆ ಎಲೆಯಲ್ಲಿ ಫೈಬರ್ ಹೆಚ್ಚಾಗಿ ಕಾಣುತ್ತೆ. ಮಾನವನ ಜೀರ್ಣಕಾರಿ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಮಲಬದ್ಧತೆ, ಹೊಟ್ಟೆ ಉಬ್ಬುವುದು, ಸೆಳೆತ ಕಡಿಮೆ ಮಾಡುತ್ತೆ. ಕೊಲೆಸ್ಟ್ರಾಲ್ ಅಂಶವನ್ನು ಮತ್ತು ಮಟ್ಟವನ್ನು ನಿಯಂತ್ರಿಸಲು ತುಂಬ ಸಹಾಯ ಮಾಡುತ್ತೆ. ಹಾಗೂ ನಿಯಮಿತವಾಗಿ ಇದನ್ನು ಆಹಾರದಲ್ಲಿ ಸೇರಿಸಿ ನಾವು ತಗೊಂಡ್ರೆ ಹೃದಯದ ಆರೋಗ್ಯ ಕೂಡ ಹೆಚ್ಚಿಸುತ್ತೆ. ಹಿಪ್ಪನೇರಳೆ ಎಲೆಗಳು ಸಕ್ಕರೆಯನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುವ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತದೆ. ಅಲ್ಲಿನ ಜೀವಕೋಶಗಳಿಗೆ ಶಕ್ತಿ ನೀಡಿ ಮತ್ತು ನವಚೈತನ್ಯ ತುಂಬಲು ತುಂಬ ಸಹಕಾರಿಯಾಗಿದೆ. ಹಿಪ್ಪನೇರಳೆ ಎಲೆಗಳು ಕಬ್ಬಿಣಾಂಶ ಸೇವನೆಯನ್ನು ಹೆಚ್ಚಿಸುತ್ತೆ ಮತ್ತು ಅಂಗಾಂಗಗಳಿಗೆ ಆಮ್ಲಜನಕದ ಅವಶ್ಯಕ ಪೂರೈಕೆಯನ್ನು ಖಚಿತಪಡಿಸುತ್ತೆ. ಹಿಪ್ಪನೇರಳೆ ಎಲೆಗಳಲ್ಲಿ ವಿಟಮಿನ್ ಕೆ, ವಿಟಮಿನ್ ಸಿ ತುಂಬ ಸಮೃದ್ಧವಾಗಿದೆ. ಅಂಗಾಂಶದ ಬಲವನ್ನು ಹೆಚ್ಚಿಸಲು ಮತ್ತು ಕೊಲಾಜಿನ್ ಸಂಶ್ಲೇಷಣೆಯನ್ನು ಹೆಚ್ಚಿಸಲು ತುಂಬ ಸಹಕಾರಿಯಾಗಿದೆ. ವಿಟಮಿನ್ ಕೆ ಮೂಳೆ ಅಂಗಾಂಶಗಳನ್ನು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಗೆ ಅಗತ್ಯವಾದ ಒಂದು ಅಂಶವಾಗಿದೆ. ಹಿಪ್ಪನೇರಳೆ ಎಲೆಗಳು ರೈಬೋಫ್ಲೇವಿನ್, ವಿಟಮಿನ್ ಬಿ 12 ಕೂಡ ಹೊಂದಿದೆ. ಇದು ಅಂಗಾಂಶಗಳನ್ನು ಅಂದರೆ ಫ್ರೀ ರೆಡಿಕಲ್ಸ್ಗಳಿಂದ ರಕ್ಷಿಸುತ್ತೆ ಮತ್ತು ದೇಹದಾದ್ಯಂತ ಆಮ್ಲಜನಕವನ್ನು ವರ್ಗಾಯಿಸಲು ಕೂಡ ಸಹಾಯ ಮಾಡುತ್ತೆ. ಹಿಪ್ಪನೇರಳೆ ಎಲೆಗಳಲ್ಲಿ ಉತ್ಕರ್ಷಣ ನಿರೋಧಕಗಳು ಮೂಲವಾಗಿದೆ ಅಂದರೆ ಫ್ರೀ ರೆಡಿಕಲ್ಸು. ಫ್ರೀ ರೆಡಿಕಲ್ಸ್ಗಳಿಂದ ಉಂಟಾಗುವ ಹಾನಿಗಳನ್ನು ಕಡಿಮೆ ಮಾಡಲು ತುಂಬ ಸಹಾಯ ಮಾಡುತ್ತೆ. ಹಿಪ್ಪನೇರಳೆಗಳು ಮೈಕ್ರೋಫೇಜ್ಗಳನ್ನು ಸಕ್ರಿಯಗೊಳಿಸುವ ಆಲ್ಕಲಾಯ್ಡ್ಗಳನ್ನು ಹೊಂದಿರುತ್ತವೆ. ಇದು ದೇಹದಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ. ಹಿಪ್ಪನೇರಳೆ ಎಲೆಗಳ ಸೇವನೆಯಿಂದ ಮಾನವನ ದೇಹದಲ್ಲಿ ದ್ರವದ ಉತ್ಪಾದನೆ ಪೋಷಿಸುತ್ತದೆ ಮತ್ತು ಉತ್ತೇಜಿಸುತ್ತದೆ. ಹಿಪ್ಪನೇರಳೆ ಎಲೆಗಳು ಉತ್ಕರ್ಷಣ ನಿರೋಧಕಗಳು ಮತ್ತು ಪೋಷಕಾಂಶಗಳನ್ನು ಸಮೃದ್ಧವಾಗಿದೆ. ಇದು ಗೆಡ್ಡೆಯ ಕೋಶಗಳ ಬೆಳವಣಿಗೆ ಮತ್ತು ಹರಡುವಿಕೆಯನ್ನು ನಿಲ್ಲಿಸಲು ಸಹಾಯ ಮಾಡುತ್ತೆ. ಇವು ರೆಸವೆಟ್ರಾಲ್ ಅನ್ನು ಹೊಂದಿರುತ್ತದೆ. ಇದು ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದ್ದು ಕರುಳಿನ ಕ್ಯಾನ್ಸರ್, ಚರ್ಮದ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್ ಹಾಗೂ ಥೈರಾಯ್ಡ್ ಸಮಸ್ಯೆಗೆ ಹೋರಾಡುತ್ತೆ. ಹಿಪ್ಪನೇರಳೆಗಳು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಮತ್ತು ರಕ್ತವನ್ನು ಶುದ್ಧಗೊಳಿಸುತ್ತದೆ. ಉತ್ಕರ್ಷಣ ನಿರೋಧಕಗಳು ರಕ್ತನಾಳಗಳ ಪೂರೈಕೆ ಮತ್ತು ಹಿಗ್ಗುವಂತೆ ಮಾಡುವ ಮೂಲಕ ರಕ್ತನಾಳಗಳಲ್ಲಿ ರಕ್ತ ಚಲನಾ ಕಾರ್ಯವನ್ನು ಸುಧಾರಿಸಲು ತುಂಬ ಸಹಾಯ ಮಾಡುತ್ತದೆ. ಹಿಪ್ಪನೇರಳೆ ಹಣ್ಣುಗಳು ಬಣ್ಣಗಳ ತಯಾರಿಕೆ, ಉಪ್ಪಿನಕಾಯಿ, ಹಣ್ಣಿನ ರಸ ಅಂದರೆ ಜ್ಯೂಸು, ಜೆಲ್ಲಿ, ಜಾಮ್ ಹಾಗೂ ಇತರೆ ರೀತಿಯಲ್ಲಿ ನಾವು ಬಳಸ್ಬೋದು. ಹಿಪ್ಪನೇರಳೆ ಎಲೆಗಳನ್ನು ನಾವು ಚಹಾ ಮಾಡಿ ಕುಡಿಬೋದು. ಹಿಪ್ಪನೇರಳೆ ಮರಗಳಿಂದ ಹಿಗ್ಗುವ ಒಂದು ಗುಣ ಹೊಂದಿದೆ. ಸೊ ಹಿಪ್ಪನೇರಳೆ ಮರ ಏನಿದೆ ಅದನ್ನು ವಿಲ್ಲೋ ಕ್ರಿಕೆಟ್ ಬ್ಯಾಟಾಗಿ ಬಳಸಲಿಕ್ಕೆ ಉಪಯೋಗಿಸ್ತಾರೆ. ಫರ್ನಿಚರ್ ಟೇಬಲ್ಲು, ಕುರ್ಚಿ ಅಥವಾ ಮೇಜು ಮಾಡಲಿಕ್ಕೆ ಕೂಡ ಬಳಸ್ತಾರೆ. ಮನೆ ಕಟ್ಟಲು ಅವಶ್ಯಕವಾದ ಮರವಾಗಿ ಕೂಡ ಬಳಸ್ತಾರೆ. ಹಿಪ್ಪನೇರಳೆ ಎಲೆಗಳನ್ನು ನಾವು ತರಕಾರಿಯಾಗಿ ದಿನನಿತ್ಯ ಬಳಸ್ಬೋದು. ಎಲ್ಲ ಸೊಪ್ಪುಗಳ ಜೊತೆ ಇದು ಕೂಡ ಪ್ರತಿದಿನವೂ ನಾವು ಊಟದ ಜೊತೆ ಸೇವಿಸಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಸಹಾಯವಾಗುತ್ತೆ. ಹಿಪ್ಪನೇರಳೆ ಸೊಪ್ಪನ್ನು ನಾವು ಪಕೋಡ ಮಾಡಲು, ಪಲ್ಯಗಳ ಜೊತೆ ಬಳಸ್ಬೋದು. ಹಿಪ್ಪನೇರಳೆ ಎಲೆಗಳನ್ನು ಬಳಸಿ ಫೇಸ್ ಪ್ಯಾಕ್ ಮಾಡಿದ್ರೆ ಇದು ಮಾಯಿಶ್ಚರೈಸರ್ ಥರ ಕೆಲಸ ಮಾಡುತ್ತೆ. ಚರ್ಮದ ಸುಕ್ಕುಗಳನ್ನು ತಡೆಯುತ್ತೆ ಮತ್ತು ಕಡಿಮೆ ಮಾಡುತ್ತೆ ಹಾಗೂ ಚರ್ಮ ನುಣುಪಾಗಿ ಇಡಲು ತುಂಬ ಸಹಾಯ ಆಗುತ್ತೆ. ಇದೇ ರೀತಿ ಹಿಪ್ಪನೇರಳೆ ಸೊಪ್ಪುಗಳಿಂದ ಮಾಡಿದ ಪ್ಯಾಕನ್ನು ತಲೆಗೆ ಹಾಕಿದರೆ ಕೂದಲು ಉದುರುವುದು ತಡೆಯಬಹುದು ಹಾಗೂ ಕೂದಲು ಕಪ್ಪಾಗಿರಲು ತುಂಬ ಸಹಾಯವಾಗುತ್ತದೆ. ಪ್ರತಿದಿನ ಒಂದು ಎಲೆಯನ್ನು ತಿಂದರೆ ಇದರ ಔಷಧೀಯ ಗುಣಗಳಿಂದ ನಮಗೆ ಆರೋಗ್ಯಕ್ಕೆ ತುಂಬ ಸಹಕಾರಿಯಾಗೂ ಪ್ರಯೋಜನಕಾರಿಯಾಗಿದೆ. ಹಾಗೂ ರೇಷ್ಮೆ ಹುಳುವಿನ ಸಾಕಾಣಿಕೆಯಲ್ಲಿ ಹುಳುಗಳು ತಿಂದು ಮಿಕ್ಕಿದ ಎಲೆಗಳನ್ನು ಏನು ಮಾಡ್ತಾರಪ್ಪ ಅಂದರೆ ರೈತರು ಕಾಂಪೋಸ್ಟ್ ಎರೆಹುಳು ಗೊಬ್ಬರ ತಯಾರಿಕೆಯಲ್ಲಿ ಬಳಸ್ತಾರೆ. ಹಸು ಮತ್ತು ಕುರಿಗಳಿಗೆ ತಿನ್ನಲು ಕೂಡ ಬಳಸ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಹೆಚ್ಚು ಪೋಷಕಾಂಶಗಳಿರುವ ಹಾಲು ಸಿಗುತ್ತೆ. ಸೊ ಈ ರೀತಿಯಲ್ಲಿ ಹಿಪ್ಪನೇರಳೆ ನಮಗೆ ಬರೀ ರೇಷ್ಮೆ ಹುಳು ಬೆಳೀಲಿಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ಆರೋಗ್ಯಕ್ಕೆ ಅನುಕೂಲವಾದ ರೀತಿಯಲ್ಲಿ ಇರೋದ್ರಿಂದ ನಾವು ಹಿಪ್ಪನೇರಳೆ ಔಷಧೀಯ ಗುಣಗಳಿಂದ ಪ್ರಾಮುಖ್ಯತೆ ಇರೋದ್ರಿಂದ ಇದನ್ನು ನಮಗೆ ಸಾಕಷ್ಟು ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಲ್ಲಿ ನಾವು ನೋಡ್ಬೋದು. ಕರ್ನಾಟಕದಲ್ಲಿ ಮೈಸೂರು ನಗರ ಹಿಪ್ಪನೇರಳೆ ಕೃಷಿಗೆ ಹೆಸರುವಾಸಿಯಾಗಿದೆ. ಹಾಗೂ ಇತ್ತೀಚಿನ ಹೊಸ ತಂತ್ರಜ್ಞಾನದ ಅರಿವಿನ ಕೊರತೆ, ಮಣ್ಣಿನಲ್ಲಿ ಪೋಷಕಾಂಶ ಹಾಗೂ ನೀರಿನ ಕೊರತೆಯಿಂದಾಗಿ ಹಿಪ್ಪನೇರಳೆ ಗಿಡದ ಕೃಷಿ ಮತ್ತು ಬೇಸಾಯ ದಿನದಿಂದ ದಿನಕ್ಕೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದೆ. ಹಾಗೂ ಉತ್ಪಾದನಾ ವೆಚ್ಚವೂ ಕೂಡ ತುಂಬ ದುಬಾರಿಯಾಗಿದೆ. ಅಂತಿಮವಾಗಿ ನಾವು ಏನಪ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದನ್ನು ನೀವು ಮನೆಯ ಎಲ್ಲ ಗಿಡಗಳ ಜೊತೆ, ಹೂವಿನ ಗಿಡಗಳ ಜೊತೆ ಕೂಡ ನೀವು ಬೆಳೆಸ್ಕೊಂಡು ಪ್ರತಿದಿನ ಇದನ್ನು ನೀವು ಆರೋಗ್ಯ ವೃದ್ಧಿಸಿಕೊಳ್ಳಲು ಬಳಸ್ಬೋದು ಅಂತ ಹೇಳ್ತಾ ನನ್ನ ಈ ಮಾತನ್ನು ನಿಲ್ಲಿಸ್ತೀನಿ.
ಈವರೆಗೂ ನಮ್ಮ ರೇಡಿಯೋ ಮನಸ 89.6 FM ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಹಂಚಿಕೊಂಡ ರೇಷ್ಮೆ ಕೃಷಿ ವಿಜ್ಞಾನ ಅಧ್ಯಯನ ವಿಭಾಗದ ಸಹ ಪ್ರಾಧ್ಯಾಪಕರು ಆದ ಡಾಕ್ಟರ್ RS ಉಮಾಕಾಂತ್ ಸರ್ ಅವರಿಗೆ ನಮ್ಮ ರೇಡಿಯೋ ಮನಸ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಆತ್ಮೀಯ ಕೇಳುಗರೆ, ಈವರೆಗೂ ಈ ಕಾರ್ಯಕ್ರಮವು ರೇಡಿಯೋ ಮಾನಸ 89.6 FM ಮೂಡಿಬಂದಿತ್ತು. ಸದಾ ಕೇಳ್ತಾ ಇರಿ ರೇಡಿಯೋ ಮಾನಸ 89.6 FM. ಇದು ಕನಸುಗಳ ದಿಟ್ಟ ಹೆಜ್ಜೆ, ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.